यदिदं तव वक्तानाम् अस्माकं नृहरेहरे तदासु कार्यं कार्यज्ञं प्रलयर्कायित प्रभ हरिकथामृत सार गुरुगळ करुणदिन्दापणित पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ ಸಿಕ್ಸ್ಟಿ ನಾವು ಮಾತೃಕಾ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಭಗವಂತ ರೂಪಗಳಾಯಿತು, ನಮ್ಮ ನಿದ್ರೆ ಸೊಪ್ಪನ ನಿದ್ರೆ ಮತ್ತು ಜಾಗೃತ ಅವಸ್ಥೆಯಲ್ಲಿ ದೇವರನ್ನ ಹೇಗೆ ಚಿಂತನೆ ಮಾಡಬೇಕು, ನಮ್ಗೆ ತಿರ್ಗನು ಅವನು ಎಬ್ಬಿಸಿದ ಭಗವಂತನನ್ನ ವಿಶೇಷವಾಗಿ ಹೇಗೆ ಚಿಂತನೆ ಮಾಡಬೇಕು ಅಂತ ಅಲ್ಲಿ ನಾಲಿಗೆ ಒಳಗೆ ವರುಣ ಮತ್ಸ್ಯ ಅಂತ ಬಾಯಲ್ಲಿ ಇರುವಂತ ರೂಪಗಳನ್ನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಅದಕ್ಕೆ ಅಲ್ಲಿ ಏನು ಮಾತೃಕಾ ನ್ಯಾಸದಲ್ಲಿ ಯಾವ ಯಾವುದನ್ನ ಬಿಟ್ಟಿದ್ದಾರೋ ಯಾವ ಯಾವುದನ್ನ ಬಿಟ್ಟಿದ್ರು ಅಲ್ಲಿ ತಲೆಯಲ್ಲಿ ಮುಖ್ಯವಾಗಿ ಬಾಯಿ ಮತ್ತು ತಲೆಯಲ್ಲಿ ಇರುವಂತ ಆ ರೂಪಗಳನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಬಂದಿದ್ದಾರೆ. ಇದು ಬಂದು ಆಕ್ಚುಲಿ ಇದು ಬಂದು ಇದಕ್ಕೆ ನಮ್ಗೆ ಪ್ರಮಾಣ ಅಂದ್ರೆ ಮಾತೃಕಾನ್ಯಾಸಕ್ಕೆ ಮಾತೃಕಾನ್ಯಾಸ ರೂಪಗಳನ್ನ ತಂತ್ರಸಾರ ಅದೇ ಒಂದು ಕ್ರಮವನ್ನ ಇಲ್ಲಿ ಇಟ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಫ್ಯೂ ಪದ್ಯಗಳಲ್ಲಿ ಇಟ್ಕೊಳ್ತಾ ಇದ್ದಾರೆ. ಇದು ಏನ್ ಕ್ರಮ ಅಂದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಎರಡನೇ ಅಧ್ಯಾಯದಲ್ಲಿ ಇದು ಬರುತ್ತೆ. ಪೂಜೆಗೆ ಮುಂಚೆ ಹೇಗೆ ನಮ್ಮನ್ನ ನಾವು ಚಿಂತನೆ ಮಾಡಬೇಕು ಅಂತ. ಸೊ ಪೂಜೆ ಮಾಡ್ತೀವಿ ಅಂದ್ರೆ ನಾವು ಆ ರೂಪಗಳನ್ನ ಭಗವಂತನನ್ನ ಒಳಗೆ ಇರುವಂತ ಆ ಭಗವಂತನನ್ನ ಧ್ಯಾನ ಮಾಡಿ ಆಮೇಲೆ ಅದನ್ನ ಹೊರಗೆ ಆವಾಹನ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಅದು ಹೇಳುವಾಗ ನಮ್ಗೆ 18th ಪದ್ಯ ಬಂದಾಗ ಅಲ್ಲಿ ಬರೀ ರೂಪಗಳು ಮಾತ್ರ ಇಲ್ಲ, ಆ ಒಂದು ನದಿ ಅಭಿಮಾನಿಗೆ ದೇವತೆಗಳು ಅಂದ್ರೆ ಇಲ್ಲಿ ನದಿ ಅಭಿಮಾನಿ ದೇವತೆಗಳು ಅಂತ ಅಲ್ಲಿ ಬರುವಾಗ ಏನ್ ಮಾಡ್ತಾರೆ ಅಂದ್ರೆ ನಾವು ಕೇಳಿರ್ತೀವಿ ಆ ಹೃದಯ ಮಂಟಪ ಹೇಗಿರಬೇಕು ಅಂದ್ರೆ 100 ಕಂಬದ ಮಂಟಪ ಹಾಗೆ ಅಂತ. ಸೊ ನಮ್ಮ ಚಿಂತನೆ ಹೇಗಿರುತ್ತೆ, 100 ಕಂಬದ ಮಂಟಪ ಅಂದ್ರೆ ನಾವು ನೋಡುವಂತ 100 ಕಂಬಗಳನ್ನ ಇಟ್ಟುಕೊಳ್ತೀವಿ, ಬರೀ ಆ 100 ಕಂಬ ಇಟ್ಟುಕೊಂಡು ಅದಲ್ಲಿ ಒಂದು ಮಂಟಪ ಹೀಗೆ ಚಿಂತನೆ ಮಾಡ್ತೀವಿ. ಅಲ್ಲಿ ಹೇಳುವಾಗ ಆಗ್ನೇಯ ಪುರಾಣದಲ್ಲಿ ಬರುತ್ತೆ 100 ಕಂಬ ಅಂಬೋದು 100 ಕಂಬ ಅಂತ ಅರ್ಥ ಇಲ್ಲ, ಈ ಸ್ತಂಭಗಳು ಏನು ಅಂದ್ರೆ ಇದು ನದಿ ನಾಡಿಗಳು, ಇದು ಇಲ್ಲಿ ಇರುವಂತದ್ದು ಇಲ್ಲಿ ಬೇರೆ ಏನೂ ಇಲ್ಲ. ರಿಯಲ್ ಆ ಕಂಬಗಳು ಅಂತ ಹೇಳುವಾಗ ಬರೀ ಬರೀ ಕಂಬ ಈ ನಾವು ಹೊರಗಡೆ ಕಾಣುವಂತ ಆ ಕಂಬಗಳು ಇಲ್ಲ, ವಜ್ರ ವೈಡೂರ್ಯದಿಂದ ಆದ ಆ ಕಂಬಗಳು ಇಲ್ಲ, ಒಳಗೆ ಇರುವಂತದ್ದು ಈ ನಾಡಿಗಳು ಇಂಪಾರ್ಟೆಂಟ್ 100 ನಾಡಿಗಳನ್ನ 18th ಹೇಳ್ತಾರೆ. 100 ನಾಡಿಗಳು ಇದೆ, ಈ ನಾಡಿಗಳೇ ಕಂಬ. ಇದಕ್ಕೆ ಆಗ್ನೇಯ ಪುರಾಣ ಇದಂತ. ಆಗ್ನೇಯ ಪುರಾಣದಲ್ಲಿ ಕೊಟ್ಟದ್ದನ್ನೇ ಪುರಂದರದಾಸರು ಹೇಳಿದ್ದಾರಂತ. ಪುರಂದರದಾಸ ತಮ್ಮ ಉಪಾಸನಾ ತುಳಾದಿಗಳಲ್ಲಿ ಪುರಂದರದಾಸರು ಹೇಳಿದ್ದಾರೆ, ವಿಜಯದಾಸರು ಡೈರೆಕ್ಟ್ ಆಗಿ ಹೇಳಿಲ್ಲ. ಸೊ ಹೀಗೆ ಅದು ಬರುತ್ತೆ. ಸೊ ಹಾಗೆ ಈ ಒಳಗಿರುವಂತ ರೂಪಗಳನ್ನ ಚಿಂತನೆ ಮಾಡಬೇಕು ಅಂತ 16th ಪದ್ಯದಲ್ಲಿ ಹೇಳಿ ಅದನ್ನ ಕ್ರೋಢೀಕರಿಸ್ತಾ ಇದ್ದಾರೆ 17th ಪದ್ಯದಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮೌಳಿಯಲ್ಲಿ ಹವಾಸುದೇವನು ಏಳದಿಕ ನವಜಾದಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ಯವಯವಗಳೊಳಗೆ ಆಳರ ಸುತಾನಾಗಿ ಸತ ಸಸುಲೀಲಗೈಯುತಲಿಪ್ಪ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು ನುಡಿದು ನುಡಿಸುವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಒಂದು ಪ್ರಮೇಯವನ್ನ ಹೇಳ್ತಾ ಇದ್ದಾರೆ. ಫಸ್ಟ್ ಎರಡು ಇರೋದು ಇದು ಸಮರೈಸ್ ಮಾಡೋದು ಮೌಳಿಯಲ್ಲಿ ಹ ವಾಸುದೇವನು. ಸೊ ಇಷ್ಟು ತನಕ ಮೌಳಿ ಅಂತ ಹೇಳುವಾಗ ತಲೆ ಟಾಪ್ ಆಫ್ ಯುವರ್ ಹೆಡ್ ತಲೆ ಮೇಲೆ ಅಂತ ಒಂದು ಅರ್ಥ ಬರುತ್ತೆ. ಇನ್ನೊಂದು ಮೌಳಿ ಅಂತ ಹೇಳುವಾಗ ಆ ತಲೆ ಮೇಲೆ ಇರುವಂತ ಕಿರೀಟ ಅಂದ್ರೆ ಇದು ಸಹ ಕ್ರೌನ್ ಜುವೆಲ್ ಕ್ರೌನ್ ಅಂತ ಹೇಳ್ತೀವಲ್ಲ ಆ ಕ್ರೌನ್ ಅಂದ್ರೆ ಅದು ಒಂದು. ಇನ್ನೊಂದು ತಲೆ ಮೇಲೆ ಅಂದ್ರೆ ಏನು ಮೇಲೆ ಅಂದ್ರೆ ಈ ಒಂದು ಭ್ರೂ ಮಧ್ಯದಿಂದ ನಾವು ಒಂದು ಕೈಯನ್ನ ವಿಸ್ತಾರ ಮಾಡಿದ್ರೆ ಅಂದ್ರೆ ಅಂಗುಲ 12 ಅಂಗುಲ 10 ಅಥವಾ 12 ಅಂಗುಲ ಆ ಅಷ್ಟು ಪ್ರದೇಶದಲ್ಲಿ ಅಂದ್ರೆ ಸ್ವಲ್ಪ ಅಭಾವ ಅಂತಲ್ಲ ಅಷ್ಟೂ ಪ್ರದೇಶ ತಲೆ ಮೇಲೆ ಪೂರ್ತಿಯಾಗಿ ಇರುವಂತ ವಾಸುದೇವ ಸೂರ್ಯ ನಾಮಕ ವಾಸುದೇವ ರೂಪ ಇದೆ ಅಂತ. ಅಲ್ಲಿ ಸೂರ್ಯ ನಾಮಕ ವಾಸುದೇವ ರೂಪ ಇದೆ ಮೌಳಿಯಲ್ಲಿಯ ವಾಸುದೇವನು. ಇಲ್ಲಿ ಇನ್ನೊಂದು ಹೇಳ್ತಾರೆ ವಾಸುದೇವನು ಅವನೇ ಆ ಇದು ಯಾಕೆ ವಾಸುದೇವನನ್ನ ಹೇಳ್ತಾರೆ ಅಂದ್ರೆ ಈ ಸಂಸಾರದಲ್ಲಿ ನಮ್ಗೆ ಬರುವಂತ ರೂಪ ಹೇಳ್ತಾರೆ ಸೂರ್ಯನ ಮೂಲಕವಾಗ ನಾರಾಯಣ ವಾಸುದೇವ ಅಂತ ಇದ್ದು ಆ ವಾಸುದೇವನೇ ಇಲ್ಲಿ ಎಲ್ಲಾ ಕಡೆನೂ ಇದ್ದಾನೆ ಅಂತ ಹೇಳಿ ವಾಸುದೇವನಿಂದ ಹುಟ್ಟಿರುವಂತ ಎಲ್ಲಾ ರೂಪಗಳು ಇದೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಮೌಳಿಯಲ್ಲಿದೇ ಈ ವಾಸುದೇವನೇ, ಸೂರ್ಯನಾಮಕ ವಾಸುದೇವ ಇದ್ದಾನೆ, ತಲೆ ಮೇಲೆ ಇರುವಂತದ್ದು ಬೋಧಿಗೆ ತಲೆ ಮೇಲೆ ಇದ್ದಾನೆ ಅಂದ್ರೆ ಹಿಸ್ ಎಲ್ ಅಬೋ, ಎಲ್ಲರಿಗೇನು ವಾಯುದೇವರಿಗೇನು ಬ್ರಹ್ಮನಿಗೇನು ಅವರಿಗೇನು ತಲೆ ಮೇಲೇನೆ ಇರ್ತಾನ ಅವನು. ಅವ್ರಿಗೆ ಇನ್ನೂ ಆ ರೂಪವನ್ನ ಅವರು ಪೂರ್ತಿಯಾಗಿ ಅವನನ್ನ ಹೊಂದಿಲ್ಲ, ಹೊಂದಲಕ್ಕೆ ಮಾಡುವ ಸಾಧನೆಗಳು ಇದು. ಸೊ ಈ ವಾಸುದೇವನ ಬಂದು ಏಳಧಿಕ ನವ, ಏಳಧಿಕ ನವ ಅಂತ ಹೇಳುವಾಗ ಇದು ಎರಡು ರೀತಿಯಿಂದ ತಕೊಂಡಿದ್ದಾರೆ. ಪಾಪ್ಯುಲರ್ ಆಗ ತಗೊಳ್ತಿರೋದು ಕಾಂಟೆಕ್ಸ್ಟ್ ನೋಡಿದ್ರೆ ಏಳಧಿಕ ನವ ಅಂತ ತಕೊಳ್ಳುವಾಗ ಕಾಂಟೆಕ್ಸ್ಟ್ ಹಿಂದ್ಗಡೆ ಹೇಳಿರುವಂತ ಕಾಂಟೆಕ್ಸ್ಟ್ ನೋಡಿದ್ರೆ 16 ಏಳು ಪ್ಲಸ್ 9 ಪ್ಲಸ್ 7 16 ಆಗುತ್ತೆ. ಸೊ 16 ರೂಪಗಳು. ನಾವು ಸ್ವರಗಳನ್ನ ಇಟ್ಟುಕೊಳ್ತೀವಲ್ಲ, ಸ್ವರಾಕ್ಷರಗಳನ್ನ ತಲೆಯಲ್ಲಿ ಇಟ್ಟುಕೊಳ್ತೀವಿ, ರಾಜ ಆನಂದ ಇಂದ್ರ ಈಶಾ ಅಂತ ಅದನ್ನ ಹೇಳಿದ್ದಾರೆ ಎಂಬುದು ಸಮಂಜಸವಾಗಿದೆ. ಯಾಕೆ ಅಂದ್ರೆ ನೆಕ್ಸ್ಟ್ ಬರುವಂತದ್ದು ಇದು ಪೂರ್ತಿಯಾಗ ತಂತ್ರಸಾರ ಸಂಗ್ರಹದಲ್ಲಿ ಇರುವಂತ ಆ ಕ್ರಮವನ್ನ ಇಟ್ಟುಕೊಂಡು ಹೇಳಿದ್ದಾರೆ. ಆ ಕ್ರಮ ಹೀಗೇನೆ ಬರುತ್ತೆ. ಮಾತೃಕಾನ್ಯಾಸ ಭಕ್ತಿ ಹೇಳ್ತಾರೆ, ಮಾತೃಕಾನ್ಯಾಸ ಹೇಳಿ ಪಾಪ ಪುರುಷ ವಿಸರ್ಜನೆಯನ್ನ ಹೇಳಿ ಆಮೇಲೆ ಕಲಶ, ಕಲಶದಲ್ಲಿ ಹೇಗೆ ಸ್ಥಾಪನೆ ಮಾಡಬೇಕು ಎಂಬುದು ಅಲ್ಲಿ ಆಚಾರ್ಯರು ತೋರಿಸಿಕೊಟ್ಟ ಕ್ರಮ. ಸೊ ಇದು 16 ನಾವು ಮಾತೃಕಾನ್ಯಾಸ ರೂಪಗಳ ಹಿಂದೆ ಉಳಿದದೆಲ್ಲ ಬಂದಿದೆ. ಮಾತೃಕಾ ಸಂಧಿಯಲ್ಲಿ ಫಸ್ಟ್ ಎಲ್ಲ ಉಳಿದದ್ ಬಂದಿದೆ. ಸೊ ಸೋ ಫಾರ್ ನಮ್ಗೆ ಎಲ್ಲವೂ 50+1 ಅಂದ್ರೆ 50 ರೂಪಗಳು ಅಂತಾನೆ ಹೇಳ್ತಾರೆ. ಬಟ್ ಜಪ ಮುಂತಾದಲ್ಲಿ ಜಪ ಪೂಜೆ ಇದನ್ನೆಲ್ಲ 51 ನಾವು 51ನೇ ಅದು ನಾವು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನರಸಿಂಹ ಲಾಸ್ಟ್ ಅಕ್ಷರ ಈ ನರಸಿಂಹನನ್ನು ನಾವು ಸೇರಿಸ್ಕೊಳ್ಬೇಕು ಅಂತ ಅಲ್ಲಿ ಹೇಳ್ತಾರೆ. ನರಸಿಂಹ ಯಾಕೆ ನರಸಿಂಹನಂದ್ರೆ ನಾವು ನೋಡ್ತೀವಿ ಅದು ಒಂದು ಜೀವ, ಜೀವನಲ್ಲಿ ಇರುವಂತ ನರಸಿಂಹ ಅಂತ. ನರಸಿಂಹ ಅದಕ್ಕೆ ಹೇಳುವಾಗ ಕ್ಷ ಯಾಕೆ ಬಂತು ಅಂತ ಹೇಳುವಾಗ ಇನ್ನೊಂದು ವಿಶೇಷವನ್ನು ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂತಸಾರ ಸಂಗ್ರಹದಲ್ಲಿ. ಅದು ನಾನು ಬನಂಜಾಚಾರ್ಯ ಹೇಳಿದ್ದನ್ನ ಇಟ್ಟುಕೊಂಡು ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿನೂ ಇದೆ ಆಕ್ಚುಲಿ, ಇವರು ಬರೆದಿದ್ದಾರೆ ಅದರ್ ಕಾಮೆಂಟ್ರೀಸ್ನೂ ಅದು ಮೆನ್ಷನ್ ಇದೆ. ಕ್ಷ ಅಂತ ಹೇಳುವಾಗ ಕ ಕ ಶ ಎರಡು ಸೇರಿದ್ದು. ಸೊ ಯೂಶ್ವಲಿ ಸಂಧಿ ಅಕ್ಷರ, ಸಂಧಿ ಕಾಲದಲ್ಲಿ, ಸಂಧಿ ಕಾಲದ ಎರಡು ಕೂಡುವಂತ ಸಂಧಿ, ಆ ಸಂಧಿ ಕಾಲದಲ್ಲಿ ಆಚಾರ್ಯರು ಹೇಳ್ತಾರೆ ನರಸಿಂಹನನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸಂಧಿಯ ದೇವತೆ ನರಸಿಂಹನಾಗ್ತಾನೆ. ಸೊ ಇಲ್ಲಿ ಕ ಮತ್ತು ಶ ಎರಡು, ಕ್ಷ ಅಂತ ನೀವು ಹೇಳುವಾಗ ಕ ಶ ಸೇರಿಸಿದ ಕ್ಷ ಕ ಹೇಳಿ ಸ್ವಲ್ಪ ವಿರಾಮ ಕೊಟ್ಟು ಕ್ಷ ಅಂತ ಹೇಳೋದು, ಕ್ಷ ಅಂತ ಒಟ್ಟಿಗೆ ನಾವು ಹೇಳ್ತೀವಿ. ಸೊ ಆ ಸಂಧಿಯಲ್ಲಿ ಬರುವಂತ ಒಂದು ಇನ್ನೊಂದು ಈ ರೂಪ ಏನು ಅಂದ್ರೆ ಅವನು ತೋರಿಸಿದ ರೂಪ. ಯಾವ ರೂಪ ತೋರಿಸಿದ ಅಂದ್ರೆ ಕ ಅಂತ ಹೇಳುವಾಗ ಕಾನನದಲ್ಲಿ ಅರಣ್ಯದಲ್ಲಿ ಸಾಮ ಉಪಾಸನೆಯಲ್ಲಿ ನೋಡ್ತೀವಿ ಕಾನನದಲ್ಲಿ ಇರುವಂತ ಎಲ್ಲರಿಗೇನು ಆಶ್ರಯರ ಇರುವಂತ ಆ ಒಂದು ಉಪದ್ರ ನಾಮಕ ನರಸಿಂಹ ಅಂತ ನೋಡ್ತೀವಿ. ಸೊ ಕಾನನದಲ್ಲಿ ಇರುವಂತ ಈ ಕಾನನ ಈ ಸಂಸಾರಾಂಬೋದೇ ಒಂದು ಅರಣ್ಯ, ಇಲ್ಲಿ ಇರುವಂತ ರೂಪ ಆ ನರಸಿಂಹ ರೂಪ ಅಂತ ಕಗೆ ಇಟ್ಟುಕೊಂಡು ಶ ಅಂತ ಇರುವಾಗ ಪುರುಷ ಶ ಕೊನೆಯಲ್ಲಿ ಬರುತ್ತಾ ಪುರುಷ ಶ ಪುರುಷ ಆ ನರ ರೂಪ ಅಂತ ಇಟ್ಕೊಂಡು ಕ್ಷ ಅದು ಎರಡು ಸಂಧಿ ಮಾಡುವಾಗ ನರಸಿಂಹದೇವರು ಬಂದು ಸಂಧಿ ಕಾಲ ಸಂಧಿಯಲ್ಲಿ ಇದ್ದಾನೆ. ಸೊ ನರಸಿಂಹನನ್ನ ವಿಶೇಷವಾಗಿ ಎಲ್ಲಿ ಇದ್ದಾನೆ ನರಸಿಂಹ ಅಂದ್ರೆ ನಮ್ಮ ಜೀವನಲ್ಲೇ ಆ ಜೀವನಲ್ಲಿ ಇರುವಂತ ರೂಪ ನರಸಿಂಹ ರೂಪದಿಂದ ಅವನು ಇರ್ತಾನೆ ಅಂತ ಹೇಳ್ತಾರೆ. ನರಸಿಂಹ ರೂಪ ಆ ರೂಪ ಇರತ್ತಂತ ಹೇಳ್ತಾರೆ. ಸೊ ಚಿಕ್ಕ ಚಿಕ್ಕ ನರಸಿಂಹ ರೂಪದಿಂದ ಅದು ಆಗಿರುವಂತದ್ದು ಅಂತ. ಸೊ ಅದಕ್ಕೆ ನರಸಿಂಹನನ್ನ ಇಟ್ಟುಕೊಳ್ತೀವಿ. ಇದು ಹೇಳುವಾಗ ಮೌಳಿಯಲ್ಲಿಹ ವಾಸುದೇವನು ಏಳಧಿಕ ಜಾತಿ ರೂಪವ. ಸೊ 16 ಇಲ್ಲಿ ಬಂದಿದ ಆ ಪ್ರಾಸಂಗಿಕವಾಗಿ ಅದನ್ನ ಹೇಳಿದೆ. ಇನ್ನೊಂದು ಕ್ವಶನ್ ಒಂದು ಬಂತು, ಅದು ಕ್ಲಾರಿಫೈ ಮಾಡುವಾಗ ಎರಡೂ ಇಟ್ಕೋಬಹುದು ಅಂತ ಹೇಳಿದೆ. ಏನು ಅಂದ್ರೆ ಓಜಬೃತ್ ಔರಸ ಅಂತ ಬರುವಾಗ ಹಲ್ಲುಗಳಲ್ಲಿ ಮೇಲೆ ಕೆಳಗೆನಾ ಕೆಳಗೆ ಮೇಲೆನಾ ಅಂತ ಅಂದ್ರೆ ಏಕಾತ್ಮ ಊರ್ದೋಷ್ಟಿ ಮೇಲಿನ ತುಟಿಯಲ್ಲಿ ಕೆಳಗಿನ ತುಟಿಯಲ್ಲಿ ಐರ ಹೇಳಿದ ಮೇಲೆ ಓಜಬೃತ್ ಎಂಬುದು ಕೆಳಗಿನ ದಂತ ಪಂಕ್ತಿಗಳೆಲ್ಲ ಮೇಲೆನ ಅಂತ ಹೇಳುವಾಗ ಇಲ್ಲಿ ವ್ಯಾಖ್ಯಾನಗಳಲ್ಲಿ ಅಟ್ಲೀಸ್ಟ್ ಬನ್ನಂಜಾಚಾರ್ಯ ಕೊಟ್ಟ ವ್ಯಾಖ್ಯಾನದಲ್ಲಿ ಓಜಬೃತ್ ಎಂಬುದು ಊರ್ಧ್ವ ದಂತ ಪಂಕ್ತಿ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಓಜಬೃತ್ ಔರಸ. ಸೊ ಹೀಗೆ ಈ ರೂಪಗಳ ಇದೆಲ್ಲ ನಾವು ನೋಡಿದೀವಿ, 16 ನೋಡಿದೀವಿ. ಈ 16 ಇಟ್ಟುಕೊಂಡಿದ್ದಾರೆ ಮೌಳಿಯಲ್ಲಿ ವಾಸುದೇವನು ಏಳಧಿಕ ಅಜಾದಿ ರೂಪ, ಅಜ ಆನಂದ ಇದು ನಾವು ನೋಡಿದೀವಿ. ಈ ರೂಪಗಳನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ಏಳದಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ ಅಂದ್ರೆ ಮುಖದಲ್ಲಿ ಇದ್ದಾನೆ. ನಮ್ಮ ಮುಖದಲ್ಲಿ ಈ 16 ರೂಪಗಳಿಂದ ಭಗವಂತ ಸ್ವರಾಕ್ಷರ ಪ್ರತಿಪಾದ್ಯನಾದಂತ ಈ ಒಂದು ರೂಪಗಳಿಂದ ಅವನು ಮುಖದಲ್ಲಿ ಇದ್ದಾನೆ. ಮತ್ತು ಏನು ಮುಖದೊಳು ನಯನ ಇಟ್ಕೊಂಡಿದೆಯಲ್ಲ, ಮುಖದಲ್ಲಿ ಅಂತ ಬರುವಾಗ ನಯನದಲ್ಲಿ ವಿಶೇಷವಾಗಿ ಮುಖ ಅಂತ ಫೇಸ್ ಅಂತ ತಕೋಬಹುದು, ಮುಖ ಅಂತರ ಬಾಯಿ ಅಂತನೂ ತಕೋಬಹುದು. ಬಾಯಲ್ಲಿ ಇದ್ದಾನೆ, ನಯನಗಳಲ್ಲಿ ಇದ್ದಾನೆ, ಕಣ್ಣಲ್ಲಿ ವಿಶೇಷವಾಗಿ ಬಾಯಿ ಕಣ್ಣು ಕಿವಿ ಮೇನ್ ಆಗಿ ನಮ್ಗೆ ಬರುವಂತದ್ದು. ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಕಿವಿಯಿಂದ ಕೇಳಿದ್ದು, ಕಣ್ಣಿನಿಂದ ಯಾವ್ದು ನೋಡ್ಲಿಕ್ಕೆ ಸಾಧ್ಯವಲ್ಲವೋ ಅದನ್ನ ಕಿವಿಯಿಂದ ನಾವು ಕೇಳಬೇಕು. ಕಿವಿಯಿಂದ ಕೇಳಿದನ್ನ ನಾವು ಬಾಯಿಂದ ಪ್ರವಚನ ಪ್ರಕೃಷ್ಟ ವಚನದಿಂದ ದೇವರನ್ನ ಕೊಂಡಾಡಬೇಕು. ಈ ಪ್ರಾಸೆಸ್ ಆಗ್ತಾ ಆಗ್ತಾ ಕೊನೆಯಲ್ಲಿ ಒಳಗಣ್ಣಿನಿಂದ ಅವನನ್ನ ನೋಡುವುದು. ಸೊ ಅದಕ್ಕೆ ಇದು ಮೂರನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ. ಈ ಕೊಟ್ಟು ಹೇಳ್ತಾರೆ ಇಲ್ಲಿ ಶ್ರವಣಾದ ಅವಯವಗಳು ಆಳರಸು ತಾನಾಗಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರಮೇಯವನ್ನ ತಿಳಿಸಿಕೊಡ್ತಾರೆ. ಇದು ಹಿಂದೆ ನಮ್ಗೆ ಬಂದಿದೆ, ಭಗವಂತನ ಪೂಜ್ಯ ಪೂಜಕ ಸೇವ್ಯ ಸೇವಕ ಹೀಗೆ ನಾವು ಹೇಳ್ತಾ ಬಂದಿದೆ. ದೇವರು ಮಾಡ್ತಾನ ಇದು ಮಾಡುತ್ತ ಅಂತ. ಇಲ್ಲಿ ವಿಶೇಷ ಏನು ಅಂದ್ರೆ ಆಳರಸು ಅಂತ ಇಲ್ಲಿ ಹೇಳುವಾಗ ಆಳು ಅರಸು, ಅರಸು ಅಂದ್ರೆ ರಾಜ ಈಶಾ, ಅವನು ಈಶಾ ದಾಸ ಅಂತ ಹೇಳ್ತೀವಿ. ದೇವರು ಈಶಾ, ನಾವು ದಾಸ ಅಂತ ಹೇಳ್ತೀವಿ. ನಾವು ಎಲ್ರೂ ಲಕ್ಷ್ಮಿಯಿಂದ ಎಲ್ಲ ದಾಸರು ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವನು ಬಂದು ಅರಸು, ಅರಸು ಅಂದ್ರೆ ಅರಸಿಕೊಂಡು ಹೋಗುವವನು, ಎಲ್ಲರನ್ನು ಅರಸಿಕೊಂಡು ಕರುಣಾಳು ಅವನು ಅಂತ ಒಂದು. ಅವನು ಯಾರು ಅಂದ್ರೆ ಬಿಂಬರೂಪನಾಗೆ ಅವನು ಅರಸನಾಗೆ ರಾಜನಾಗೆ ಅವನಿದ್ದಾನೆ. ಮತ್ತು ಅವನು ಯಾರನ್ನ ಆಳ್ತಾ ಇದ್ದಾನೆ, ಆಳು ಯಾರು ಅಂದ್ರೆ ಇಲ್ಲಿ ಆಳು ಬೇರೆ ಯಾರು ಇಲ್ಲ, ಅವನೇ. ಅಂದ್ರೆ ಬಿಂಬರೂಪನಾಗಿ ಪ್ರತಿ ಒಂದು ಕೆಲಸ ತಕೊಂಡ್ರು ಬಿಂಬರೂಪನಾಗಿ ಅವನು ಮಾಡಬೇಕು. ಯಾಕೆ ಅವನು ಮಾಡಬೇಕು ಅಂದ್ರೆ ಅವನೊಬ್ಬನಿಗೆ ಸ್ವತಂತ್ರ ಇದೆ, ಅವನು ಮಾಡಬೇಕು. ಅವನು ಮಾಡಿದ ಮೇಲೆ ಪ್ರತಿಬಿಂಬ ಮಾಡಬೇಕು. ಬಟ್ ಪ್ರತಿಬಿಂಬ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಬಿಂಬ ಮಾಡಬೇಕಂದ್ರೆ ಅವನು ಮಾಡ್ತಾನೆ, ಪ್ರತಿಬಿಂಬನೂ ಚಲಿಸ ಅಂದ್ರೆ ಜೀವ, ಆ ಜೀವ ಚಲಿಸಬೇಕಂದ್ರೆ ಅದಕ್ಕೆ ಧರ್ಮ ಇದೆ. ಜ್ಞಾನ ಇಚ್ಛಾ ಕ್ರಿಯೆ ಎಲ್ಲ ಧರ್ಮ ಇದ್ರೂ ಆ ಪ್ರತಿಬಿಂಬ ಚಲಿಸೋದಿಲ್ಲ ಅಂತೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಹೌ ಯು ಸೀ ಇನ್ ದ ಮಿರರ್. ಮಿರರ್ ನಾವು ಒಂದು ಎಕ್ಸಾಂಪಲ್ಗೆ ಮಾತ್ರ ಬಳಸ್ತೀವಿ, ಅಲ್ಲಿ ಲಿಮಿಟೇಷನ್ಗಳು ಇದೆ. ಸೊ ನಾವು ಏನಾದ್ರು ಹಾಕೊಂಡ್ರೆ ಮಿರರ್ಲೇ ತಕ್ಷಣ ಕಾಣುತ್ತೆ. ಬಟ್ ನಿಜವಾಗ್ಲೂ ಇಲ್ಲಿ ಹಾಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಈ ಬಿಂಬನೆ, ಇವನ ಅರಸು ಯಾರಿದ್ದಾನೆ, ಇವನ ರಾಜ ಯಾರಿದ್ದಾನೋ ಇವನೇ ಇನ್ನೊಂದು ರೂಪ ತಕೊಂಡು ಆಳು ಆಳು ಅರಸು ಅವನೇ ಆಗಬೇಕು. ಅಂದ್ರೆ ದೇವರೇ ಮಾಡ್ತಾನ, ದೇವರು ಮಾಡಿದ್ದನ್ನ ಪ್ರತಿಬಿಂಬದಲ್ಲಿದ್ದು ದೇವರೇ ಮಾಡಬೇಕು, ದೇವರೇ ಅದನ್ನ ತಿರುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆಳು ಅರಸು ಇಲ್ಲಿ ಎರಡು ಕಡೆನು ತಾನಾಗಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆಳು ಅರಸು ತಾನಾಗಿ ಅಂತ ಹೇಳ್ತಾರೆ. ಸೊ ಎರಡು ಕಡೆನು, ಬಿಂಬನಲ್ಲಿನೂ ಅವನೇ ಇದ್ದಾನೆ, ಪ್ರತಿಬಿಂಬನಲ್ಲಿನೂ ಅವನೇ ಇದ್ದಾನೆ. ಅವನೇ ಪ್ರತಿಬಿಂಬದಲ್ಲಿ ಇದ್ದು ಆಯಾ ಪ್ರತಿಬಿಂಬಕ್ಕೆ ಅವನು ಒಂದೇ ಇದ್ರೂ ಆಯಾ ಪ್ರತಿಬಿಂಬಕ್ಕೆ ತಕ್ಕಂತೆ ಅವನು ಅಲ್ಲಿ ಇದ್ದು ಒಂದೊಂದಲಿನೂ ಶಕ್ತಿ ಕೊಟ್ಟು ಒಂದೊಂದನ್ನು ತಿರುಗಿಸ್ತಾನಂತ. ಸೊ ಇದು ಎಲ್ಲಿಂದ ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಗೇನೂ ಏನು ಇಲ್ಲ. ಸೊ ಆಳು ಅರಸು ಆದಾಗ ಯಾರು ಇವಲ್ಲಿ ಫಸ್ಟ್ ದಾಸ ಅಂದ್ರೆ ಅದೇ ಹಾಗೆ ಮಾಡೋದು. ದಾಸ ಯಾರಂದ್ರೆ ಭಗವಂತನೇ ದಾಸ, ತನಗೆ ತಾನು ಅವನೇ ಎಲ್ಲಾ ಕಡೆನು ಇದ್ದಾನೆಂಬುದನ್ನ ತಿಳಿಸ್ತಾರೆ. ಸೊ ಲಕ್ಷ್ಮೀದೇವಿ ಮಾಡಿಸ್ತಾನ, ಲಕ್ಷ್ಮೀದೇವಿಲಿ ಇದ್ದು ಆಳು ಅರಸು ತಾನಾಗಿ ಅಲ್ಲಿ ಲಕ್ಷ್ಮೀದೇವಿಯಲ್ಲಿ ಮಾಡಿಸ್ತಾನಂತ. ಲಕ್ಷ್ಮೀದೇವಿಯಲ್ಲಿ ಮಾಡಿಸಿದ ಮೇಲೆ ದೆನ್ ಅವಳು ಮೂಲಕವಾಗ ಅವನಲ್ಲಿ ಬಿಂಬನಾಗೆ ಕೂತ ಅವಳು ಮೂಲಕವಾಗ ಅದು ಮಾಡಿದಾಗೆ ಅಲ್ಲಿ ಅವನು ಅರಸ ಆಗ್ತಾನೆ. ತಿರ್ಗಾ ಆಳು ಅರಸು, ತಿರ್ಗಾ ಅವನೇ ಅರಸ ಆಗ್ತಾನೆ. ಆದಮೇಲೆ ಇಲ್ಲಿ ನೆಕ್ಸ್ಟ್ ವಾಯುದೇವರು. ಸೊ ಹೀಗೆ ತಾರತಮ್ಯ ಹಾಕ್ತಾ ಹೋದ್ರೆ ಎಲ್ಲಾ ಕಡೆ ಇಲ್ಲಿ ವಾಯುದೇವರಲ್ಲಿ ಇದ್ದು ಆ ವಾಯುದೇವರಲ್ಲಿ ಇರುವಂತ ಲಕ್ಷ್ಮಿ ಅಲ್ಲಿನೂ ಇದ್ದಾಳೆ, ಲಕ್ಷ್ಮಿ ಕೂತಿದ್ದಾಳೆ ಅಲ್ಲಿನೂ, ದೇವರು ಕೂತಿದ್ದಾನೆ. ಸೊ ಆ ಚತುರ್ಮ ವಾಯುದೇವರು ಕೂತಿದ್ದ. ಸೊ ಒಂದೊಂದು ಕಡೆನೇ ಇಟ್ಟುಕೊಂಡು ಎಲ್ಲರನ್ನು ತಿರುಗಿಸ್ತಾ ಬರ್ಬೇಕು. ಸೊ ಅವನೇ ಎಲ್ಲವೂ ಅದಕ್ಕೆ ಮಾಡಿಸ್ತಾನಂತ ಹೇಳೋದು. ಮಾಡಿಸ್ತಾನಂದ್ರೆ ಅಲ್ಲಿನೂ ಅವನೇ ಇದ್ದು ಅವನು ಮಾಡ್ತಾ ಇದ್ದಾನೆ. ಸೊ ಹೀಗೆ ನೀವು ಇಟ್ಕೋಬೇಕು ಅಂದ್ರೆ ಏನಾಯ್ತು ಅಂದ್ರೆ ಯಾರಿಗೇನು ಏನು ತ್ರೇತೇನ ವಿನಾತೃ ನಪಿ ಚಲತಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲಾ ಕಡೆ ಅವನಿಲ್ಲದೆಂದ್ರೆ ಲಕ್ಷ್ಮಿ ನಾವು ಮಾತ್ರ ಇಲ್ಲ, ಲಕ್ಷ್ಮಿಗೇನೋ ಏನೋ ಆಗಲ್ಲ ಅಂಬುದನ್ನ ಹೇಳ್ತಾರ. ಆಳು ಅರಸು ತಾನಾಗಿ, ತಾನಾಗಿ ಅಂತ ಹೇಳುವಾಗ ನಾವು ನೋಡ್ತಾ ಬಂದೀವಿ, ತಾನಾಗಿ ಅಂದ್ರೆ ಸ್ವತಂತ್ರ, ಸ್ವತಂತ್ರವಾಗಿ ಅವನೇ ಮಾಡುತ್ತಾನಂತ. ದೆನ್ ಒಂದು ಕ್ವಶನ್ ಮಾಡ್ಕೊಳ್ತಾರೆ, ಇದನ್ನ ಗೀತೆಯಲ್ಲಿ ಸಾಕಷ್ಟು ಕಡೆ ಆಚಾರ್ಯ ಎಸ್ಪೆಷಲಿ 4ನೇ ಅಧ್ಯಾಯದಲ್ಲಿ ತುಂಬಾ ಹೇಳಿದ್ದಾರೆ. ಯಾಕೆ ಅವನು ಮಾಡಬೇಕು, ಯಾಕೆ ಅವನು ಮಾಡಬೇಕು, ಎಲ್ಲೋ ಕೂತ್ಕೊಂಡು ಯಾಕೆ ಒಂದೊಂದಲ್ಲಿನ ಒಂದು ಚಿಕ್ಕ ತೃಣದಲ್ಲಿನ ಕೂತ್ಕೊಂಡು ಇಷ್ಟು 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 ಯಾಕೆ ಅವನು ಮಾಡ್ತಾ ಇದ್ದಾನೆ ಅಂತ ಕ್ವಶನ್ ಬಂದಾಗ ಅಲ್ಲಿ ಹೇಳ್ತಾರೆ, ಹೇಗೆ ನಿಮಗೆ ಅಂತ ಒಂದು ಸ್ವಭಾವ ಇದೆಯೋ ಹಾಗೇನೆ ದೇವರಿಗೆ ಅಂತ ಒಂದು ಸ್ವಭಾವ ಇದೆ. ಅವನು ಕ್ರೀಡೆ ಮಾಡೋದೇ ಅವನ ಸ್ವಭಾವವಾಗಿ ಇದೆ. ದಟ್ ಮೀನ್ಸ್ ದಟ್ ಈಸ್ ಇಂಟ್ರಿನ್ಸಿಕ್ ಗುಣ. ನಮ್ಮ ಇಂಟ್ರಿನ್ಸಿಕ್ ಗುಣ ಹೇಗೆ ಇದೆಯೋ ಹಾಗೆ ನಾವು ವರ್ತನೆ ಮಾಡ್ತೀವಿ, ನಮ್ಮ ಕರ್ಮಕ್ಕನುಗುಣವಾಗಿ ವರ್ತನೆ ಮಾಡ್ತೀವಿ. ಅವನಿಗೆ ಹಾಗೆಲ್ಲ ಒಂದಿಲ್ಲ, ಅವನ ಸ್ವಭಾವ, ಆ ಸ್ವಭಾವ ಏನು ಅಂದ್ರೆ ಅವ ದೇವ ಶೇಷ ಸ್ವಭಾವ ಅಂತ ಹೇಳ್ತಾರೆ ಉಪನಿಷತ್ತುಗಳಲ್ಲಿ. ಅಂದ್ರೆ ಅವನ ಸ್ವಭಾವನೇ ಕ್ರೀಡೆ ಮಾಡೋದೇ, ಕ್ರೀಡಾ ಅಂದ್ರೆ ಆ ಒಂದು ಈ ತರ ಕೆಲಸಗಳು ಮಾಡೋದೇ ಅವನ ಸ್ವಭಾವ. ಕರುಣಾ ಅಂಬೋದೇ ಅವನ ಸ್ವಭಾವವಾಗಿದೆ, ಅವನು ಮಾಡ್ತಾ ಇದ್ದಾನೆ. ಯಾತಕ್ಕೆ ಮಾಡುತ್ತಾನೆ ಕೇಳಕ್ಕಿಲ್ಲ, ಸ್ವಭಾವ ಅಂತ ಹೇಳಿ ಇಟ್ಸ್ ಇಸ್ ನೇಚರ್ ಅಂತ, ಅವನ ನೇಚರ್ ಆಗಿದೆ ಅದಂತನ್ನ ಹೇಳ್ತಾರೆ. ಸೊ ತಾನಾಗಿ ಅವನು ಮಾಡ್ತಾನ, ಆಳರಿಸು ತಾನಾಗಿ ಅವನು ಮಾಡುವ ಕಾರ್ಯದಿಂದ ನಮಗೆ ಪ್ರಯೋಜನ ಆಗತ್ತೆ. ಅದಕ್ಕೆ ಕರುಣೆ ಅಂತ ಹೇಳ್ತಾರೆ. ಆಳರಸು ತಾನಾಗಿ ಸತತ ಯಾವಾಗ್ಲೂ ಸುಲೀಲ ತಿರ್ಗಾ ಬಂತು ತಾನಾಗಿ. ಯಾತಕ್ಕೆ ತಾನಾಗಿ, ಅವನು ಯಾಕೆ ಸ್ವತಂತ್ರನಾದವನು ಇಷ್ಟೆಲ್ಲ ಯಾಕೆ ಒದ್ದಾಡಬೇಕು ಅಂದ್ರೆ ಲೀಲೆಗೆಯುತ್ತ, ಲೀಲೆ ಮಾಡುವುದು ಕ್ರೀಡಾವತ್ಕ ಇದರಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರೇ ಹೇಳಿದ್ದು, ಅವನು ಲೀಲೆ ಮಾಡೋದು ಅವನ ಸ್ವಭಾವ ಅಂತ ಹೇಳಿದ್ದಾರೆ. ಲೀಲಾವತ್ತು ಕೈವಲ್ಯಂ ಅಂತ ಹೇಳಿದ ಅವನ ಲೀಲೆ ಮಾಡೋದು ಅದನ್ನೇ ಇಲ್ಲಿ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದನ್ನ ನಮ್ಮ ದಾಸರು ಇಲ್ಲಿ ನಮ್ಗೆ ಹರಿಕಥಾನುಸಾರದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಅವನು ಸುಖಮಯ ಲೀಲೆಗೆಯುತ್ತ, ಅವನ ಕ್ರೀಡಾ ಅವನ ಕ್ರೀಡೆ ಆಡುತ್ತಾ ಯಾಕೆ ನಮ್ಮ ಕೋಸ್ಕರ ಮಾಡ್ತಾ ಇದ್ದ ಗೆಯುತ್ತ ಲಿಪ್ಪ ಸುಖಮಯ ಯಾಕೆ ಮಾಡ್ತಾ, ನಮ್ಗೇನಾದ್ರು ಪ್ರಯೋಜನ ಉಂಟಾ ಅಂತ ಕೇಳಿದ್ರೆ ಇದು ಹಿಂದೆ ನೋಡಿದ್ದೀವಿ. ತಿರ್ಗಾ ಹೇಳ್ತಾನೆ ಇರ್ತಾರೆ. ಬಿಕಾಸ್ ಅಷ್ಟು ಹೇಳು, ಅಷ್ಟು 100 ಸಾಕ್ಷಿ ಅವನು ಹೇಳುವ ಮೂಲಕವಾಗ ಅಟ್ಲೀಸ್ಟ್ ಒನ್ಸ್ ಇಟ್ ಹ್ಯಾಸ್ ಟು ಕ್ಲಿಕ್ ಇನ್ ಅಸ್. ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ, ನನ್ನ ಒಳಗೆ ಕೂತು ನನ್ನ ಬಾಯಿಂದ ಇದು ನುಡಿಸಬೇಕು ಅಂತ ಅವನಿಗೆ ಏನೇನಿಲ್ಲ. ರಿಮೋಟ್ ಆಗಿದ್ದು ಮಾಡಬಹುದು ಅವನು, ಬಟ್ ನನ್ನಲ್ಲಿ ಕೂತು ಹೀಗೆ ಮಾಡಿ ಎಷ್ಟಿಷ್ಟಿಷ್ಟು ಕರುಣಾಮಯ ಅವನು ಎಂಬುದು ಅಟ್ಲೀಸ್ಟ್ ಒನ್ಸ್. ಅವನಿಗೆ ಪ್ರಯೋಜನ ಇಲ್ಲ, ನನಗೆ ಪೂರ ನನಗೆ ಪ್ರಯೋಜನ ಆಗುತ್ತೆ, ನನಗೆ ಒಬ್ಳಿಗೆ ಪ್ರಯೋಜನ ಆಗತ್ತಾ ಇಲ್ಲ. ಅದಕ್ಕೆ ಹೇಳ್ತಾರಲ್ಲಿ ಆಳರಸು ತಾನಾಗಿ ಅಂತಂದದನ್ನ ಇದು ಕ್ರಮೇಣ ಇಟ್ಟುಕೊಳ್ತಾ ಬನ್ನಿ. ಅಂದ್ರೆ ಈ ದೇವತೆಗಳು ಯಾಕೆ ನಮ್ಮಿಂದ ಕೂತ್ಕೊಂಡು ಮಾಡ್ತಾರಂದ್ರೆ ಅದು ಅವರು ಸಾಧನೆ ಆಗತ್ತೆ, ಅದು ಭಗವಂತನ ಆಜ್ಞೆ ಆಗತ್ತೆ. ಅವರು ಭಗವಂತನ ಆಜ್ಞೆಯನ್ನ ದೇವತೆಗಳು ಉಲ್ಲಂಘನ ಮಾಡೋದಿಲ್ಲ. ಸೂರ್ಯ ಉದಿಸ್ತಾನೆ ಇರ್ತಾನೆ, ಬೆಳಿಗ್ಗೆ ಅಂದ್ರೆ ಸೂರ್ಯ ಉದಿಸ್ತಾನೆ, ಸಾಯಂಕಾಲ ಅಂದ್ರೆ ಅವನು ಅಸ್ತಮನ ಆಗ್ತಾನೆ. ಹೀಗೆ ಅವನು ಮಾಡೋದು ಭಗವಂತನ ಶಾಸನ ಮಾಡಿದ್ದ ಅಂದ ಭಗವಂತ ಇದು ನಿನ್ನ ಕೆಲಸ ಹೀಗೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕುಳಿತು ಅವನೇ ಮಾಡ್ತಾ ಇದ್ದಾನೆ. ಅವರು ಅದನ್ನ ಪೂಜಾ ರೂಪ, ಅದು ಪೂಜೆ ಅಂತ ಅವ್ರು ಮಾಡ್ತಾರ. ಅವ್ರಿಗೆ ಮೋಕ್ಷ ಸಿದ್ಧ ಆದನ್ನು ಮೋಕ್ಷದಲ್ಲಿ ಅವ್ರಿಗೆ ಆನಂದ ಉನ್ನಾಹ ಆಗತ್ತೆ. ಅವ್ರಿಗೆ ಲಕ್ಷ್ಮಿ ಯಾಕೆ ಮಾಡ್ತಾಳಂದ್ರೆ ಅದು ಅವಳ ಸ್ವಭಾವವಾಗಿದೆ. ಇದು ಮಾಡೋದಲ್ಲಿ ಭಗವಂತನನ್ನ ಒಂದೊಂದಲ್ಲಿ ನೋಡೋದೇ ಅವಳ ಆನಂದದ ಅಭಿವ್ಯಕ್ತಿ. ಅವಳಿಗೆ ಸಾಧನೆ ಇಲ್ಲ ಅವಳಿಗೆ. ಸೊ ಆದ ಕಾರಣದಿಂದ ಅವನು ಲೀಲೆಗೆಯುತ್ತಲಿಪ್ಪ ಸುಖಮಯ, ಅವನು ಸುಖಪೂರ್ಣನಾಗಿದ್ದಾನೆ. ಅವನಿಗೆ ಏನು ಆಗಬೇಕಾದಿಲ್ಲ, ಏನು ಮಾಡ್ತಾನೆ ಕೇಳಿ ಕೇಳಿಸಿ. ಅದೇ ಅಲ್ಲಿ ಬಂತಲ್ಲ ಆಳರಸು ಅಂತ ಬಂತಲ್ಲ, ಹಾಗೇನೆ ಕೇಳಿ ಕೇಳಿಸಿ. ಆಳು ಅರಸು ಕೇಳಿ ಕೇಳಿಸಿ. ಯಾರು ದೇವರು ಕೇಳ್ತಾನೆ. ಕೇಳ್ತಾನೆ ಅಂದ್ರೆ ಏನ್ ಕೇಳ್ತಾನ ಅವನು? ದೇವ್ರು ಏನ್ ಕೇಳ್ಬೇಕಾಗಿದೆ ಅಂದ್ರೆ, ದೇವ್ರು ಕೇಳಿ ಅಂತಲ್ಲಿ ಬಂದ್ರೆ ಒಂದು ಶಬ್ದ ತಗೊಳ್ಳಿ, ಆ ಶಬ್ದದಲ್ಲಿ ಅವನದ್ದೇ ಆದ ರೂಪಗಳಿದೆ. ಬಿಕಾಸ್ ನಾವು ನೋಡಿ ಆಯ್ತು, ಇಷ್ಟು ತನಕ ಎಲ್ಲಾ ಕಡೆನೂ ದೇವರೇ ಇದ್ದಾನೆ, ಎಲ್ಲಾ ಕಡೆನೂ ಒಂದು ರೂಪದೊಳಗೆ ಅನಂತ ರೂಪದಿಂದ ಇದ್ದಾನೆ ಅಂತ ಎಲ್ಲಾ ನೋಡಾಯ್ತು. ಸೊ ಆ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಕೇಳಿ ಅಂತ ಒಂದು ಶಬ್ದ ನನಗೆ ಇವಾಗ ಕಿವಿಯಲ್ಲಿ ಬೀಳಬೇಕು ಅಂದ್ಕೊಳ್ಳಿ. ಆವಾಗ ಕೇಳಿ ಅಂದ್ರೆ ಭಗವಂತ ಏನಿದ್ದ, ನನ್ನ ಕಿವಿಯಲ್ಲಿ ಭಗವಂತ ಇದ್ದೇ ಇದ್ದಾನೆ. ಕಿವಿಯ ಧರ್ಮ ಅದು, ಕಿವಿಯಲ್ಲಿ ಕೇಳಿಸುವಂತದ್ದು ಧರ್ಮ ಅದು.
ಸೊ ಅಲ್ಲಿ ದೇವರು ಇದ್ದಾನೆ. ಮತ್ತು ಆ ಶಬ್ದಗಳು ಬರುತ್ತಲ್ಲ, ಎಲ್ಲಾ ಕಡೆಯಿಂದ ಆಲ್ ಡೈರೆಕ್ಟ್ ದಿಕ್ಕುಗಳಿಂದ ಆ ಬರುವಂತ ಶಬ್ದದಲ್ಲಿ ಭಗವಂತನದ್ದೇ ಆದ ಒಂದು ರೂಪ ಇದೆ. ಸೊ ಭಗವಂತ ಯಾವಾಗ ನಮ್ಗೆ ಕೇಳುತ್ತ, ಒಂದು ಎಕ್ಸಾಂಪಲ್ ನಾವು ತಗೊಂಡ್ರೆ, ನೆಕ್ಸ್ಟ್ ಟೈಮ್ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋದಾಗ ಅವರು ಶಿಕ್ಷಾವಳಿ ಮಂತ್ರ ಏನೋ ಆಚಾರ್ಯರು ಪಠನ ಮಾಡ್ಲಕ್ ಶುರು ಮಾಡಕ್ ಏನೋ ನಮ್ ಕಿವಿಯಲ್ಲಿ ಬೀಳತ್ತೆ, ಕಿವಿಯಲ್ಲಿ ಅದು ಬೀಳೋವಾಗ ಅವನು ಏನ್ ಮಾಡ್ತಾನಂದ್ರೆ, ಆ ಶಬ್ದಗಳಲ್ಲಿ ಆ ವರ್ಣಗಳಲ್ಲಿ ಇರುವಂತ ಅವನ ರೂಪ, ನನ್ನ ಕಿವಿಯಲ್ಲಿ ಇರುವಂತ ಅವನ ರೂಪ, ಈ ರೂಪವನ್ನು ತನ್ನದೇ ಆದ ಶಬ್ದದಲ್ಲಿ ಇರುವಂತ ಆ ರೂಪವನ್ನು ಒಟ್ಟು ಸೇರಿಸಿದಾಗ ಭಗವಂತ ಕೇಳಿ ಅಂತ ಆಗತ್ತೆ. ಭಗವಂತ ಕೇಳಿ ಅಂದ್ರೆ ನನ್ನಲ್ಲಿ ಇರುವಂತ ಭಗವಂತ, ಶಬ್ದದಲ್ಲಿ ಇರುವಂತ ಭಗವಂತನ ಜೊತೆಯಲ್ಲಿ ಐಕ್ಯ ಹೊಂದಿದಾಗ ಅದು ಕೇಳಿ ಕೇಳಿ ಆಯ್ತು. ಕೇಳಿದ ಮೇಲೆ ಏನ್ ಮಾಡ್ತಾನ, ಕೇಳಿ ಕೇಳಿಸಿ ಅಂತ. ಕೇಳಿಸಿ ಅಂದ್ರೆ ಏನು ಅಂದ್ರೆ ನನ್ಗೆ ಕೇಳಿಸುತ್ತ, ನನ್ಗೆ ಸತ್ಯವಾಗಿ ಕೇಳಿಸೋದಿಲ್ಲ. ಅಲ್ಲಿ ಇದ್ದು ಅಲ್ಲಿ ಶ್ರವಣ, ಅಲ್ಲಿ ದೇವತೆಗಳೆಲ್ಲ ಇದ್ದಾರಲ್ಲ, ಆ ಶಬ್ದ ಬರುವಂತ ಶಬ್ದಗಳಲ್ಲಿ ದೇವತೆಗಳಿದ್ದಾರೆ, ದೇವರು ಎಲ್ಲದೊಳಗಿದ್ದಾನೆ. ನನ್ನ ಕಿವಿಯಲ್ಲಿ ಎಸ್ಪೆಷಲಿ ದಿಕ್ ದೇವತೆಗಳು, ಅನೇಕ ದಿಕ್ ದೇವತೆಗಳು ಹೇಳ್ತಾ ಹೋಗ್ತಾರೆ. ಆ ದಿಕ್ ದೇವತೆಗಳು ಹೇಳುವಾಗ ನಾವು ಸ್ಥೂಲವಾಗ ಒಂದೊಂದು ದಿಕ್ಕಿಗೆ ಒಂದೊಂದೇ ಹಾಕೊಂಡಿದ್ದೀವಿ. ಆಕ್ಚುಲ್ ಆಗಿ ನೋಡುವಾಗ ಸಂಧ್ಯಾವಂದನ ಮಾಡುವವರು ಅನೇಕ ರೂಪಗಳನ್ನ ಇಟ್ಟುಕೊಳ್ತಾರೆ, ಇನ್ನೂ ಮುಂದೆ ಐದಾರು ರೂಪಗಳನ್ನಾರು ಅವರು ಹೈಗ್ರೀವನಿಂದ ಅವರು ವಿಸ್ತಾರವಾಗ ಅವರು ಮಾಡಬೇಕಂತ. ಸೊ ಹೀಗೆ ಆರು ದೇವರ ರೂಪಗಳು ಅಷ್ಟು ಇದೆ ಅಂತ, ಎಷ್ಟೋ ಇದ್ರು ಮುಖ್ಯವಾಗಿ ದಿಕ್ಕುಗಳಲ್ಲಿಯಿಂದ ಇರುವಂತ ರೂಪಗಳನ್ನ ಹೇಳ್ತಾರೆ. ಅನಿರುದ್ಧ ಪ್ರದ್ಯುಮ್ನ, ಹಯಗ್ರೀವ ಮತ್ತು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂಬು ಹೆಸರಿನಿಂದ ಇರುವಂತ ಭಗವಂತನ ರೂಪಗಳು, ಆ ದೇವ ಲಕ್ಷ್ಮಿ ಭಾರತಿ ಸರಸ್ ಭಾರತಿ ಶೇಷ ಭಾರತಿ ಮುಖ್ಯ ಪ್ರಾಣ ವಾಯು ಮುಖ್ಯ ಪ್ರಾಣ ಮತ್ತು ಲಕ್ಷ್ಮಿ ನಾರಾಯಣ, ಈ ತರ ಅಪಾನ ಅಪಾನ ವ್ಯಾನ ಉದಾನ ಸಮಾನ ಅಂದ್ರೆ ಈ ರೂಪಗಳು ಇಷ್ಟೆಲ್ಲ ಇದಂತ ತುಂಬಾ ವಿವರಣೆ ನಮ್ಗೆ ಇದನ್ನ ಕೊಡ್ತಾರೆ ಆಚಾರ್ಯರು. ಸದಾಚಾರ ಸ್ಮೃತಿ ಹೇಳುವಾಗ ವ್ಯಾಖ್ಯಾನದಲ್ಲಿ ಇದನ್ನ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟು ರೂಪಗಳು ಇರುತ್ತೆ. ಸೊ ಕೇಳಿ ಆ ರೂಪಗಳನ್ನ ಯಾವ ಯಾವ್ದು ನಮ್ಗೆ ಈ ಒಂದು ಕೇಳಬೇಕು ಅದನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಆ ರೂಪಗಳ ಜೊತೆಲಿ ಭಗವಂತ ಆ ಒಂದು ಕೇಳಿಸಿ ಅಂತ ಬರುವಾಗ ಈ ನನ್ನ ಕಿವಿಯಲ್ಲಿ ಇರುವಂತ ಈ ಕಿವಿಗೆ ಅಭಿಮಾನಿ, ಈ ಒಂದು ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳಾದಂತ ಆ ದೇವತೆಗಳನ್ನಗೆ ಕೇಳಿಸ್ತಾನ. ಲಕ್ಷ್ಮೀ ದ್ವಾರ ಇಟ್ಕೋಬೇಕು ಎಲ್ಲ ಕಡೆ, ಲಕ್ಷ್ಮೀ ದ್ವಾರ ಕೇಳಿಸ್ತಾನ. ಅವರು ಅದೆಲ್ಲ ಕೇಳಿ ಅವ್ರಿಗೆ ಯಾರ ಅಲ್ಲಿ ತಾರತಮ್ಯ, ಅಗೇನ್ ತಾರತಮ್ಯಗಳು, ಆ ತಾರತಮ್ಯ ಪ್ರಕಾರ ಅವರು ಅವ್ರಿಗೆ ಕೇಳಿಸಿ ಆಮೇಲೆ ಅವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ನನಗೆ ಕೊನೆಯಲ್ಲಿ ಇದೇ ತಾರತಮ್ಯ ಹಾಕೊಳ್ತಾ ಬನ್ನಿ, ಆಮೇಲೆ ಕೊನೆಗೆ ನಾನಿದ್ದೀನಿ, ನನಗೆ ನನ್ನ ಕರ್ಮಕ್ಕೆ ಅನುಗುಣವಾಗಿ ಅವರೇನೋ ಆಚಾರ್ಯರೇನೋ ಹೇಳ್ತಾ ಇರ್ತಾರೆ. ಮತ್ತು ನನ್ನ ಕಿವಿಯಲ್ಲಿ ಯಾವ ಶಬ್ದ ಬೀಳುತ್ತಾ ಆಚಾರ್ಯರ ಶಬ್ದಗಳು ಬೀಳೋದಿಲ್ಲ, ನನ್ನ ಹಿಂದೆ ಕೂತಿರೋರು ಏನಾರು ಮಾತಾಡಿದ್ರೆ ಯಾಕೆ ಅದು ಕೇಳ್ಬೇಕು ಅದು ಕೇಳ್ಬೇಕು ಇಲ್ಲ, ಅವ್ರದಲ್ಲಿ ನಮ್ಗೆ ಸ್ವಾರಸ್ಯ ಆಗತ್ತೆ, ಅದೇ ಮಾತನ್ನ ನಮ್ಗೆ ಕೇಳಿಸ್ತಾರೆ. ಸೊ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಕೇಳಿಸ್ತಾರ ಅವರು. ಈ ಪ್ರಾಸೆಸ್ ಅನ್ನ ಹೇಳ್ತಾರೆ, ಕೇಳಿ ಕೇಳಿಸಿ, ಇಷ್ಟು ಪ್ರಾಸೆಸ್ ಆಗತ್ತೆ. ಇಷ್ಟೂ ದ್ವಾರ ನಮ್ಗೆ ಬರುತ್ತೆ ಅಂತ ತಿಳ್ಕೊಂಡಾಗ ನಾನೇ ಕೇಳ್ತಾ ಇದ್ದೀನಿ ನನಗೇ ಅರ್ಥ ಆಗ್ತಾ ಇದೆ ಅಂಬೋದು ಆ ಅಹಂಕಾರ, ಅಹಂ ನಾನೇ ನಾನೇ ಅಂಬೋದು ಮೆಲ್ಲ 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 ಅದು ಹೋಗತ್ತೆ. ಅದಕ್ಕೆ ಈ ಪದ್ಯವನ್ನು ಇಟ್ಟಿದ್ದಾರೆ. ಸೊ ಕೇಳಿ ಕೇಳಿಸಿ, ನೋಡಿ ನೋಡಿಸಿ, ನೋಡಿ ನೋಡಿಸಿ ನಾವು ನೋಡಿದೆ ನಮ್ ಕಣ್ಣಿಗೆ ಏನಾರು ಆದ್ರೆ ಗೊತ್ತಾಗತ್ತೆ ನಮ್ಗೆ ಏನು ಕಾಡ್ ಕಣ್ಣು ಮುಂದೆನೆ ಇರತ್ತೆ ನಾವು ಹುಡುಕ್ತಾ ಇರ್ತೇವೆ ಕಣ್ಣು ಮುಂದೆನೆ ಅದಿರತ್ತೆ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದೇ ಕಾಣಿಸೋದಿಲ್ಲ ಅಂದ್ರೆ ಈ ಒಂದು ಪುಸ್ತಕದಲ್ಲಿ ಅಡಗಿ ಇರುವಂತ ಈ ತತ್ವಗಳು, ಹರಿಕಥಾನುಸಾರದಲ್ಲಿ ಇರುವಂತ ಆ ತತ್ವಗಳು ಏನು ಏನ್ ಹೇಳ್ತಾರೆ ಅಂಬೋದು ನಮ್ ಕಣ್ಣಿಗೆ ಹೇಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದು ಅವ್ರು ಏನ್ ಹೇಳ್ತಾ ಇರೋದು ಕಣ್ಣಿಗೆ ಕಾಣಿಸೋದೇ ಇಲ್ಲ ನಮ್ಗೆ. ಸೊ ಹಾಗೆ ಎಷ್ಟು ಹಾಗೇನೆ ಕೇಳಿ ಕೇಳಿಸಿ ಹೇಗೆ ಬರುತ್ತೋ ಹಾಗೇನೆ ನೋಡಿ ನೋಡಿಸು, ನೋಡಿ ನೋಡಿಸಿನ ಹಾಗೆ ಇಟ್ಕೊಳ್ಳಿ. ಆಮೇಲೆ ನುಡಿದು ನುಡಿಸೋದು, ನುಡಿದು ನುಡಿಸೋದು ಮನುಷ್ಯರಿಗೆ ತುಂಬಾ ಕಷ್ಟವಾದ ಕೆಲಸ. ನುಡಿದು ಅವನೇ ಹಾಗೆ ನುಡಿದು ನುಡಿಸ್ತಾನೆ. ಸೊ ಹೀಗೆ ಅವನೇ ಆಳು ಅರಸು ಅಂತ ಈ ರೀತಿಯಿಂದ ನೀವು ತಿಳ್ಕೋಬೇಕು ಅಂತ ಇಲ್ಲಿ ಸಮರೇಸ್ ಮಾಡಿ ಇದು ದೊಡ್ಡ ಪ್ರಮೇಯವನ್ನೇ ಇಲ್ಲಿ ಹೇಳ್ತಾರೆ. ಎಲ್ಲ ಕಡೆನು ಪ್ರತಿಬಿಂಬ ಬಿಂಬ ಮಾಡಿದ ಪ್ರತಿಬಿಂಬ ಮಾಡತ್ತ ಹಾಗೆ ತಿಳ್ಕೊಬೇಡಿ. ಪ್ರತಿಬಿಂಬನಲ್ಲಿನೂ ಪ್ರತಿಬಿಂಬಗಳು ಇಷ್ಟು ಬಿಂಬ ಪ್ರತಿಬಿಂಬ ಎಷ್ಟು ಪ್ರತಿಬಿಂಬಗಳು ಇಷ್ಟು ಇದೆ ತಾರತಮ್ಯ ಪ್ರಕಾರ ಎಲ್ಲಿ ಇದ್ದು ಎಲ್ಲ ಕಡೆನೂ ಇದ್ದು ಅವರವರ ಯೋಗ್ಯತೆ ಅವರವರ ಕರ್ಮಾನುಸಾರ ಅವನೇ ತಿರುಗಿಸ ಮಾಡಿ ಮಾಡಿಸ್ತಾನೆ ಕೇಳಿ ಕೇಳಿಸ್ತಾ ನೋಡಿ ನುಡಿಸ್ತಾ ನೋಡಿ ನುಡಿಸ ನೋಡಿ ನೋಡಿಸಿ ನುಡಿದು ನುಡಿಸುವನು ಅಂತ ಇಲ್ಲಿ ಹೇಳ್ತಾರೆ. ಅಂಬಲಿ ಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್.